வைதிகா சர்வசப்தாஸ்ச தஸ்மாத் சர்வாபிதோஸ்மியஹம் பஞ்சாஷத் வர்ண பின்னாஸ்ச சர்வசப்தா அதோபிசா. ஐவத்தாறல்ல, இது முந்தே இருக்கு. ரிஷிஷ்ச தெய்வத்தை கோஹம்ம 17 ஸ்லோக. ருஷிஷ்ச தைவதே தேவதை பராதீனாம் விசேஷதஹ சந்தோ மதியா காயத்ரி தாராட்சர தார அஷ்டாட்சர யோமதா. ಈಗ ಋಷಿ ದೇವತೆಗಳನ್ನು ಹೇಳಬೇಕು. ಈಗ ಋಷಿ ದೇವತೆಗಳ ಬಗ್ಗೆ ಒಂದು ಜನರಲ್ ರೂಲ್ ಹೇಳಿಬಿಡ್ತಾರೆ. ಋಷಿಶ್ಚ ದೇವತಾ ಏಕೋಹಂ ತಾರಾದೀನಾಂ ವಿಶೇಷತಃ. ಎಲ್ಲ ಯಾವುದೇ ಮಂತ್ರಕ್ಕೂ ಋಷಿ ಯಾರನ್ನು ಹೇಳಬೇಕು? ದೇವರೇ. ದೇವತೆ ಯಾರು? ದೇವರೇ. ಋಷಿಶ್ಚ ದೇವತಾ ಏಕಃ ಅಹಂ. ಋಷಿನೂ ನಾನೇ, ದೇವತೆಯೂ ನಾನೇ, ಎಲ್ಲ ಮಂತ್ರಗಳಿಗೂ ಕೂಡ. ಅದರಲ್ಲೂ ಕೂಡ ತಾರಾದೀನಾಂ ವಿಶೇಷತಃ. ತಾರ ಅಂದರೆ ಓಂಕಾರ. ಓಂಕಾರಕ್ಕೆ ವಿಶೇಷವಾಗಿ ದೇವರೇ ಋಷಿ, ದೇವರೇ ಪ್ರತಿಪಾದ್ಯನಾದ ದೇವತೆ. ಛಂದೋ ಮದೀಯ ಗಾಯತ್ರಿ, ಸಾಮಾನ್ಯವಾಗಿ ಹೆಚ್ಚು ಇಂಥ ಮಂತ್ರಗಳಿಗೆಲ್ಲ ಯಾವ ಛಂದಸ್ಸು ಇರುತ್ತೆ ಅಂದರೆ ಗಾಯತ್ರಿ. ಅದರಲ್ಲೂ ಕೂಡ ತಾರ ಅಷ್ಟಾಕ್ಷರ ಯೋರ್ಮತ. ತಾರ ಅಂದರೆ ಓಂಕಾರಕ್ಕೂ ಕೂಡ ಗಾಯತ್ರಿ ಛಂದಸ್ಸು ಅಂತ ಹೇಳಬೇಕು. ಆಮೇಲೆ ಅಷ್ಟಾಕ್ಷರ ಮಂತ್ರಕ್ಕೆ ಏನು ಹೇಳಬೇಕು? ಗಾಯತ್ರಿ ಛಂದಸ್ಸು ಹೇಳಬೇಕು. ದೈವಿ ಗಾಯತ್ರಿ ಯಾತಕ್ಕೆ ಅಂತ ಕೇಳಿದರೆ, ವಿಶೇಷ ಏನಲ್ಲಿ? ಓಂ ಒಂದೇ ಇರೋದು. ಓಂಗ ನಾವೆಲ್ಲ ಅದಾಗಬೇಕಾದ್ರೆ ಗಾಯತ್ರಿ ಇರಬೇಕಾದ್ರೆ ಏನಾಗಬೇಕು? ಮೂರು ಪಾದ ಇತ್ತು, ಒಂದೊಂದು 8 ಅಕ್ಷರ ಇರೋದು. ಓಂ ಒಂದೇ ಇದೆಯಲ್ಲ ಅಂತ ಕೇಳಿದರೆ, ಓಂ ಒಂದರಲ್ಲೇ 8 ಇರೋದ್ರಿಂದ ಬರೀ ಓಮೇ ಏನದು? ಗಾಯತ್ರಿಯ ಒಂದು ಭಾಗ. ಗಾಯತ್ರಿಯ ಒಂದು ಭಾಗ ಆದ್ದರಿಂದ ಅದು ದೈವಿ ಗಾಯತ್ರಿ ಅಂತ ಕರೀತಾರೆ. ಅಲ್ಲ, 8 4 ಪಾದ ಇದ್ದರೆ ಅಮೃಷ್ಟಪ್ಪು, 3 ಪಾದ ಇದ್ದರೆ ಗಾಯತ್ರಿ. ಅರ್ಥ ಆಯ್ತಾ? 8 ಅಕ್ಷರನೇ, 8 ಅಕ್ಷರ ಕಾಮನ್. ಆದರೆ ಪಾದ ಎಷ್ಟು ನೋಡ್ಕೋಬೇಕು? ಗಾಯತ್ರಿ 3 ಪಾದ ಇರೋದು, ಅದು ಅನುಷ್ಠಪ್ಪಿಗೆ 4 ಪಾದ ಇದೆ. ಆದ್ದರಿಂದ ಏನು ಹೇಳಬಾರ್ದು? ಅದನ್ನು 8 ಅಕ್ಷರ ಇದ್ದರೂ ಕೂಡ ಅದನ್ನು ಗಾಯತ್ರಿ ಅಂತ ಹೇಳ್ತೇವೆ ಹೊರತು ಅದನ್ನು ಅನುಷ್ಠಪ್ಪು ಅಂತ ಹೇಳ್ಕೊಡು. ಛಂದೋ ಮದೀಯ ಗಾಯತ್ರಿ. ಮದೀಯ ದೇವ, ದೈವಿ ಅಂತ ಅರ್ಥ. ಮದೀಯ ಶಬ್ದಕ್ಕೆ ದೈವಿ ಗಾಯತ್ರಿ ಛಂದ. ತಾರ ಅಷ್ಟಾಕ್ಷರ ಯೋರ್ ಮತ ಅದೆಲ್ಲ ಹೇಳ್ತಾರೆ. ಇತಿ ಆದೋ ಸ್ಮೃತ್ವ ಋಷಿ ಛಂದೋ. ಯಾತಕ್ಕೆ ವಿಷಯ ಪ್ರಸ್ತಾಪ ಬಂತು ಅಂದರೆ, ಯಾವುದೇ ಮಂತ್ರ ಹೇಳಬೇಕಾದ್ರೆ ಆದೌ ಸ್ಮೃತ್ವ ಋಷಿ ಛಂದೋ ದೇವತಾ ಬೀಜಶಕ್ತಿಷು ಕೃತ್ವ ನ್ಯಾಸಂ ಸದಿಗ್ಬಂಧಂ ಜಪಂ ಕುರಿಯಾತ್ ವರೈಹಿ ಸಹ. ಎಷ್ಟು ಇಂಪಾರ್ಟೆಂಟ್ ನೋಡಿ. ಯಾವುದೇ ಮಂತ್ರನ ಸುಮ್ಮನೆ ಮಂತ್ರ ಹೇಳಿದ್ರೆ ಕೆಲಸ ಮಾಡೋದಿಲ್ಲ. ಮಂತ್ರಕ್ಕೆ ಇಷ್ಟೆಲ್ಲ ಯೂನಿಟ್ ಇದೆ. ಏನದು? ಆದೌ ಸ್ಮೃತ್ವ ಋಷಿ ಛಂದೋ ದೇವತಾ. ಋಷಿ ಯಾರು, ಛಂದಸ್ ಯಾವುದು, ದೇವತೆ ಅಂತ ಹೇಳದೆ ಹೋದರೆ ಮಂತ್ರ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಋಷಿ ದೇವತೆ ಛಂದಸ್ ಹೇಳದೆ ಹೋದರೆ ಮಂತ್ರನೇ ಅಲ್ಲ. ಆಮೇಲೆ ಬೀಜಶಕ್ತಿಷು, ಬೀಜಾಕ್ಷರ ಯಾವುದು ಅಂತ ಹೇಳಬೇಕಾಗ. ಕ್ಲೀಂ ಕೃಷ್ಣಾಯ ನಮಃ, ಬರೀ ಕೃಷ್ಣಾಯ ನಮಃ ನಾಮ ಮಂತ್ರ ಐತೆ ಹೊರತು ಅದು ಜಪ ಆಗಲಿಲ್ಲ. ಜಪಕ್ಕೆ ಕ್ಲೀಂ ಕೃಷ್ಣಾಯ ಮಂತ್ರ, ಆ ಮಂತ್ರನೇ ಹೇಳಬೇಕು. ಅದು ಬೀಜಾಕ್ಷರಗಳು ಅಂತ ಹೇಳಿದ್ರು. ಮುಂದೆ ಕೃತ್ವ ನ್ಯಾಸಂ ಸದನ್ ಸ ದಿಗ್ಬಂಧಂ. ನ್ಯಾಸ ಅಂದರೆ ಅಂಗನ್ಯಾಸಕರ ನ್ಯಾಸ ಮಾಡಬೇಕು. ಆಮೇಲೆ ದಿಗ್ಬಂಧ, ದಿಗ್ಬಂಧ ಭೂತೋಚ್ಚಾರಣ ಅವೆಲ್ಲ ಕಾಮನ್. ಗುರು ನಮಸ್ಕಾರ, ತತ್ವದೇವ, ಆಮೇಲೆ ತತ್ವನ್ಯಾಸ, ಮಾತೃಕಾನ್ಯಾಸ, ಪ್ರಾಣಾಯಾಮ, ಇವೆಲ್ಲ ಒಂದು ಯೂನಿಟ್ಟು. ಯಾವುದು ಇಲ್ಲದೆ ಏನೇನೋ ಮಾಡಿ ಏನಂತ ಕರೆಯೋದಿಲ್ಲ, ಅದನ್ನು ಮಂತ್ರ ಅಂತ ಕರೆಯೋದಿಲ್ಲ. ಜಪಂ ಕುರಿಯಾತ್ ವರೈಸ್ಸಹ, ಈ ರೀತಿ ಮಾಡ್ಕೊಂಡು ಜಪ ಹೇಳಬೇಕು ಹೊರತು ಬೇರೆಯಲ್ಲ. ಮಂತ್ರಾಣ ಋಷಿದೇವತಾ ಜ್ಞಾನಪೂರ್ವಕಂ ಜಪವಿಧಾನ. ಈ ರೀತಿಯಾಗಿ ಋಷಿದೇವತಾದಿ ಪ್ರತಿಪಾದನಾಯ ಉತ್ತರೋ ಗ್ರಂಥ ಸಂದರ್ಭ. ಆಚಾರ್ಯ ಇಷ್ಟೊತ್ತು ಕೂಡ ಮಂತ್ರಗಳ ಬಗ್ಗೆ ಹೇಳಿ ಈಗ ಋಷಿ ಛಂದಸ್ಸು ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ತತ್ ಋಷಿರ್ನಾಮ, ಋಷಿ ಅಂದರೆ ಏನು? ಮುಂದಿನ ಪ್ರಶ್ನೆ. ಋಷಿ ಅಂದರೆ ಏನಪ್ಪ? ಪ್ರಥಮ ದ್ರಷ್ಟ. ಯಾರು ಫಸ್ಟ್ ಟೈಮ್ ಕಾಣ್ತಾರಲ್ಲ ಯಾರವರು? ಇವತ್ತು ಅಮೆರಿಕ 1000 ಜನ ಹೋಗಿ ಬರ್ತಾರೆ. ಕೊಲಂಬಸ್ ಡಿಸ್ಕವರ್ಡ್ ಅಮೆರಿಕಾ ಅಂತೇಳಿ. ಅಮೆರಿಕಕ್ಕೆ ಋಷಿ ಯಾರು? ಕೊಲಂಬಸ್. ಯಾರು ಕಂಡಿಡ್ದಿದ್ದಕ್ಕೆ ಅವ್ರ ಬಗ್ಗೆ ಋಷಿ ಅಂತ ಕರೆದ್ರೆ, ಇವ್ರು ಡಿಸ್ಕವರ್ ಮಾಡೋರು, ಇನ್ವೆಂಟ್ ಮಾಡೋರಲ್ಲ. ಅವ್ರು ಮಾಡ್ರೆ ಏನಂತ ಕರೀತಾರೆ? ಅವರು ಫಸ್ಟ್ ಟೈಮ್ ಕಂಡವರು, ಪ್ರಥಮ ದ್ರಷ್ಟ. ಪ್ರಥಮ ಪ್ರತಿಪತ್ತ ಇತಿ ಯಾವತ್ತೆ, ಅದಕ್ಕೆ ಅವ್ರಿಗೆ ಹೆಸರು ಯಾವಾಗಲೂ ನೆನಪಿಕೊಂಡ್ರು. ಫಸ್ಟ್ ಮಾಡಿದವರು ನ್ಯೂಟನ್ಸ್ ಲಾ ಅಂತ ಕರೀತಾರಲ್ಲ, ಹಾಗೆ ಫಸ್ಟ್ ಯಾರು ಕಂಡುಹಿಡಿತಾರೆ? ನ್ಯೂಟನ್ ಲಾಸ್ ಕ್ರಿಯೇಟೆಡ್ ಬೈ ನ್ಯೂಟನ್ ಅಲ್ಲ, ಡಿಸ್ಕವರ್ಡ್ ಬೈ ನ್ಯೂಟನ್ ಅಷ್ಟೇ ಹೊರತು ಲಾ ಜಿ ಮೊದಲು ಇದ್ದಿದ್ದೆ ಹೇಳಿದ ಮೇಲೆ ಜನಕ್ಕೆ ಗೊತ್ತಾಯ್ತೆ ಹೊರತು ಇದ್ದಿದ್ದು ನಿಜ. ಗೊತ್ತಾಗೋದು ಬೇರೆ, ಇರೋದು ಬೇರೆ. ಯದ್ವಾ ಮಂತ್ರ ಫಲಸ್ಯ ಪ್ರಥಮ ದ್ರಷ್ಟ. ಇನ್ನೊಂದು ಅಂಶ ಇದೆ, ವೆರಿ ಇಂಪಾರ್ಟೆಂಟ್. ಏನಂದರೆ ಮಂತ್ರ ಫಲ ಇದೆ. ಮಂತ್ರಫಲ ಫಸ್ಟ್ ಯಾರಿಗೆ ಸಿಗ್ತಲ್ಲ ಅವನು ಋಷಿನೇ. ಗೊತ್ತಾಯ್ತ. ಮಂತ್ರ ಕಂಡಿಡಿದವನು ಋಷಿ, ಮಂತ್ರದ ಫಸ್ಟ್ ಟೈಮ್ ಜಪ ಮಾಡಿ ಸಿದ್ಧಿ ಪಡೆದವನು ಕೂಡ ಏನಂತ ಕರೀತಾರೆ, ಅವನು ಋಷಿ. ಯಾಕೆಂದರೆ ನೋಡಿ, ಅವ್ರಿಗೆ ಕೊಟ್ಟಿದ್ದೆ ವಾಸಿ ಆಯಿತು ಅಂತನಲ್ಲ. ಹಾಗೆ ಒಂದು ಔಷಧಿ ಇದೆ, ಅದು ಟೆಸ್ಟೆಡ್ ಕಟ್ ಪ್ರೂವ್ ಆಗಿಬಿಟ್ಟಿದೆ. ಬಟ್ ಇವನಿಗೆ ಅದೆಲ್ಲ ಅರ್ಥ ಆಗಲ್ಲ. ಏನು ಹೇಳಬೇಕೀಗ, ನಿಮ್ಮ ಕಡೆಗೆ ಅವ್ರಿಗೆ ಕೊಟ್ಟೆ ತಕ್ಷಣ ವಾಸಿ ಆಯಿತು ಅಂತ. ನಿಮಗೆ ಏನೇ ಆಗಿದ್ರೆ ಸರಿ, ಯಾರು ಬಂದು ಏನಂತ ಹೇಳ್ತಾರೆ ಹೇಳ್ಬೇಕಾರೆ ಅವನೀಗ ಅವ್ರಿಗೆ ಕೊಟ್ಟಿದ್ದಕ್ಕೆ ವಾಸಿ ಆಯ್ತಂತೆ, ಅದನ್ನೇ ಫಲ ಕೂತಿರ್ತಾನೆ. ಆದ್ದರಿಂದ ಯಾರು ಫಲಾನುಭವಿಯೋ ಅವನೇನಂತ ಕರೀತಾರೆ ಅಷ್ಟು. ಇವತ್ತು ಹಾಗೆ ಓನರ್ಶಿಪ್ ಇದ್ದರೆ ಒಂದು ಎಷ್ಟು ವರ್ಷ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಅವನಿಗೆ ಅಂತ ಹೇಳೋ ಪದ್ಧತಿ ಓನರ್ಶಿಪ್ ಬರುತ್ತಲ್ಲ, ಹಾಗೆ ಆರ್ದಲ್ಲೂ ಬರುತ್ತೆ. ಸಾಮಾನ್ಯವಾಗಿರ್ತಾರೆ. ಯಾಕೆ ಫಸ್ಟ್ ಜಪ ಅವನ ಮಂತ್ರ ಯಾವುದೋ ಪರ್ಪಸ್ಗೋಸ್ಕರನೇ ಇಟ್ಕೊಂಡಿರೋದು. ಬಟ್ ಅದೇನು ಸ್ವಾರಸ್ಯ ಅಂದರೆ, ಇದು ಅಪಾರ್ಟ್ ಫ್ರಮ್ ದಟ್ ಫೆಲೋ ಇವನೊಬ್ಬರು ಆಗ್ತಾರೆ, ಇನ್ನೊಬ್ಬರು ಋಷಿ ಬರ್ತಾರೆ ಈಗ, ಗೊತ್ತಾಯ್ತಾ. ಇನ್ನೊಬ್ಬರು ಋಷಿ ಬರೋದ್ರಿಂದ ಸರಿನೇ ಅದು, ಅದಕ್ಕೆ ಹೇಳ್ತಾರೆ ಮುಂದೆ ಋಗ್ಭಾಷೆಯಲ್ಲಿ ಬಂದಿದೆ ಅದೆಲ್ಲ. ಒಬ್ಬನು ವೇದ ಮಂತ್ರ ಫಸ್ಟ್ ಟೈಮ್ ಕಾಣ್ತಾನೆ, ಡಿಸ್ಕವರ್ ಅವನು ಋಷಿ. ಮತ್ತು 12 ಸರ್ತಿ ಪಾಠ ಹೇಳಿದರೆ ಅವನು ಋಷಿ ಅಂತ ಕರಿಬೇಕು ಅಂತ ಹೇಳಿದ್ರು. 12 ಸರ್ತಿ ಪಾಠ ಹೇಳಿದವನು ಕೂಡ ಏನಂತ ಆಗ್ತಾನೆ, ಋಷಿ. ಆ ಅರ್ಥದಲ್ಲಿ ಅದಕ್ಕೆ ನಮ್ಮ ಪದ್ಧತಿ 108 ಸ್ವಹಮಗಳ 10 ಸುಧಾವಾಗ ಯಾತಕ್ಕೆ ಹೇಳ್ತಾರೆ ಅಂದರೆ, ಆ ಮಟ್ಟಿಗೆ ಅವ್ರಿಗೆ ಏನು ಬಂದಿರುತ್ತೆ ಹೇಳಿ ಹೇಳಿ ಥರೋನ ಅಂದರೆ ಋಷಿ ಶಬ್ದ ಸ್ವಾರಸ್ಯ ಏನು ಗೊತ್ತಾಗುತ್ತೆ ಗೊತ್ತಾ. ಈಗ 12 ಸರ್ತಿ ಪುಸ್ತಕ ಪಾಠ ಹೇಳಿಬಿಟ್ಟಿದ್ದಾರೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಪುಸ್ತಕ ಕಳೆದೋಯ್ತು. ಈಗ ಪಾಠ ಹೇಳಿದ್ದಕ್ಕೆ ಏನಾಗಿದೆ ಈಗ, ಈಗ ರಿಯಲೈಟ್ ದಟ್ ವರ್ಕ್. ಋಷಿ ಆದಾಗ ಅನ್ನಲ್ಲ, ಈಗ ಸುಪ್ ಆಥರ್ಗೆ ಎಷ್ಟು ಬೆಲೆ ಬಂತೋ ಈಗ ಅಷ್ಟೇ ಬಂತು, ಆಥರ್ ಅಷ್ಟೇ ಇದು ಬಂತು. ಆ ದೃಷ್ಟಿ ಎಷ್ಟೋ ಸರ್ತಿ ಹಾಗಾಗೋದು. ಇವಷ್ಟು ತೀರ್ಥರು ಬರ್ತಾರೆ ಸ್ವರ ಮೂಲಕ ಅವರೇ ಋಷಿಗಳು ಮುಂದೆ. ಯಾಕೆ ಬರೆದಿದ್ದ ಆಚಾರ್ಯರು ಎಲ್ಲ ಬಿಟ್ಟೋಗ್ಬಿಟ್ಟಿದೆ ಅಂತ. ಆಚಾರ ಅವ್ರೇನು ಮಾಡ್ತಾರೆ, ಹೊರಗೆ ತಂದು ತೋರಿಸ್ತಾರೆ, ಜನ ಮುಂದೆ ಹೇಳ್ತಿರ್ತಾರಾಗ ವಿಷ್ಣು ತೀರ್ಥ ಸ್ವರೂಪ. ಇವತ್ತು ಆಚಾರ ಮೂಲ ಗ್ರಂಥಗಳೆಲ್ಲ ಆಚಾರ್ಯರಿಂದ ಬೆಳಕು ಬಂದ ಹಾಗೆ ಆಚಾರ ಗ್ರಂಥಗಳೆಲ್ಲ ಅವರಿಂದ ಬೆಳಕಿ ಬರುತ್ತೆ. ಅವಾಗ ಅವ್ರಿಗೆ ಹೆಸರಿಂದ ಬರುತ್ತೆ ವಿಷ್ಣು ತೀರ್ಥರಿಂದ ಪ್ರವರ್ತಿತಾ ಅಂತ ಶುರುವಾಗ. ಇದೇನು ತಪ್ಪಲ್ಲ. ನಮ್ಮಲ್ಲೂ ಸಂಪ್ರದಾಯ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ, ಈಗ ಯಾರು ಗೊತ್ತಿರೋ ದೊಡ್ಡವ್ರ ಹೆಸರು ಹೇಳ್ತಾರೆ. ಇನ್ನೂ ಹಿಂದೆ ಇವನಿಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲ ಅವ್ರ ಹೆಸರು ಹೇಳಿದರೆ. ತಮ್ಮಲ್ಲೇ ಆ ಇಬ್ಬರಿಗೂ ಕಾಮನ್ ಅಜ್ಜಿ ಒಬ್ಬನಿರ್ತಾಳೆ, ಕಾಮನ್ ತಾತ ಒಬ್ಬನಿರ್ತಾರೆ, ಮುತ್ತಾತ ಒಬ್ಬನಿರ್ತಾನೆ, ಅವ್ರನ್ನ ಕೇಳೋಣ ಅಂತಾರೆ. ಗೊತ್ತಾಯ್ತು. ಯಾಕೆ ಮೂಲ ಋಷಿ ಇಲ್ಲ ಈಗ, ಯಾವ ಋಷಿನ ಕೇಳಬೇಕೀಗ, ಇಟ್ಟು ನೆಕ್ಸ್ಟ್ ಬರೋ ಋಷಿನೇ ಕೇಳಬೇಕು. ಆ ಅರ್ಥದಲ್ಲಿ ಎಲ್ಲ ಕಡೆಗೂ ಅಂಥ ಪದ್ಧತಿ ಇದ್ದೇ ಇದೆ. ಇವತ್ತು ಸತ್ಯ ಸತ್ಯ ಹೇಳುವಂತ ಯಾರು ಹೇಳಿದ್ರು ಅಂತ ಹೇಳಿರ್ತಾರೆ, ಸತ್ಯಮೇವ ಜಯತೆ ಯಾರದ. ಯಾಕೆ ಉಪನಿಷತ್ತಿನ ವಾಕ್ಯ, ಇಬ್ಬರಿಗೆ ಯಾರನ್ನ ಕೇಳಿ, ಇಬ್ಬರು ಯಾರನ್ನ ಕೇಳಿ ಉಪನಿಷತ್ತು ಯಾರು ಹೇಳೋದೇ ಇಲ್ಲ, ಇನ್ನೊಬ್ಬರ ಹೆಸರು ಹೇಳ್ಬಿಡ್ತಾರೆ. ಆ ಥರ ಆಗ ಕ್ರಿಯೇಟ್ ಮಾಡೋದು ಅದು ಇನ್ವೆನ್ಷನ್. ಇನ್ವೆನ್ಷನ್ ಬೇರೆ, ಡಿಸ್ಕವರಿ ಬೇರೆ. ಇರೋದನ್ನು ಹುಡುಕಿದ್ರೆ ಅದು ಡಿಸ್ಕವರಿ, ಇಲ್ಲದ್ರಂತಂದರೆ ಇನ್ವೆನ್ಷನ್. ಗೊತ್ತಾಯ್ತಾ. ಇವತ್ತೇ ಹೇಳಿಲ್ಲ, ಒಂದು ಕುಂಬಾರ ಗಡಿಗೆ ಮಾಡಿದ, ಅದೇನದು ಸೃಷ್ಟಿ. ಅದು ಗಡಿಗೆ ಕತ್ತಲಲ್ಲಿ ಎತ್ತು ಕಾಣಿಸ್ತಾರೆ, ಬೆಳಕಾಗಿದ್ದು ಕಾಣಿಸುತ್ತೆ, ಅದೇನದು ಡಿಸ್ಕವರಿ. ಇರೋ ಕಂಡಿದ್ದಷ್ಟೇ, ಎಲ್ಲ ಕಳ್ಕೊಬಿಟ್ಟು ಹುಡುಕೊಡಿ ಅಂತಾರೆ ಡಿಸ್ಕವರಿ. ಅದು ಸೃಷ್ಟಿ ಮಾಡಿಕೊಡಿ ಅಂದರೆ ಬೇರೆ. ಮನಸ್ಸೇ ಇಲ್ಲ, ಮೊದಲೇ ಒಂದು ಅರ್ಥ ಹೇಳಿ ಯಾವುದಕ್ಕೆ ಏನು ಹಾಕ್ಬೇಕು, ನಿರ್ವಚನ ಋಷಿ ಜ್ಞಾನೇ ಅಷ್ಟೇ, ಜ್ಞಾನಿ ಅಂತ ಆ ಮಂತ್ರವನ್ನು ತಿಳಿದವನು. ಯದ್ವಾ ಮಂತ್ರಫಲಸ್ಯ ಫಲದ ದ್ರಷ್ಟ ದರ್ಶನಾತ್ ಋಷಿರುಚ್ಯತೆ, ದರ್ಶನಾತ್ ಋಷಿರುಚ್ಯತೆ ದರ್ಶನಂಚ ಫಲಸ್ಯಾಹು ನ ಪುನರ್ ಮಂತ್ರದರ್ಶನಾತ್ ಇತಿ ವಚನಾತ್. ದರ್ಶನ ಶಬ್ದಕ್ಕೆ ಎರಡು ಅರ್ಥ ಇದೆ, ಮಂತ್ರವನ್ನು ಕಾಣೋದು ದರ್ಶನ, ಫಲವನ್ನು ಅನುಭವಿಸೋದು ದರ್ಶನ. ಮಂತ್ರವನ್ನು ಕಾಣೋದು, ಫಲವನ್ನು ದರ್ಶನ ಮಾಡೋದು. ಇವರು ಗಣಿತಿಸ್ಟ್ಗಳು ಕೂಡ ಒಂದು ಫಾರ್ಮ್ ಎಲ್ಲ ಮಾಡ್ತಾರೆ, ಪ್ರಯೋಗ ಮಾಡಬೇಕು ಫಸ್ಟಿಗೆ. ಇಲಿಗಳಿಂದ ಪ್ರಯೋಗ ಮಾಡ್ತಾರೆ, ಇಲಿ ವಾಸಿ ಆಯ್ತು. ಅವಾಗ ಏನಾಯ್ತು ಈಗ, ಆ್ಯಕ್ಚುಲಿ ಇಲಿ ಶೂಟ್ ಆಯಿತು ಅಂತ ಬಲಿಷ್ಠರಿಗೆ ಅಲ್ಲ ಅದು, ಬಟ್ ಬಲಿಷ್ಠರಿಗೆ ಶೂಟ್ ಆಯಿತು ಅಂತ ಹೇಳ್ಬಿಡ್ತಾರೆ. ಯಾಕೆ ಇಲಿ ಬಲಿಷ್ಠರಿಗೂ ಇಲಿ ಏನಿದೆ ಭಾಳ ರಿಸಮ್ಸ್ ಜಾಸ್ತಿ ಇದೆ ಎಂಬ ಅರ್ಥದಲ್ಲಿ ಹೇಳ್ತಾರೆ ಅಷ್ಟೆ. ಇರಬೇಕಾಗಿಲ್ಲ, ಕೆಲವು ಫೇಲ್ ಆಗುತ್ತೆ, ಅದಕ್ಕೇ ಕೆಲವು ಸರಿ ಹೋಗುತ್ತೆ, ಕೆಲವು ಫೇಲ್ ಆಗಿಬಿಡುತ್ತೆ. ಮಂತ್ರ ಫಲದಾತೃತ್ವೇ ಸತಿ ತತ್ ಪ್ರತಿಪಾದ್ಯತ್ವ ತದುಕ್ತಂ ದೇವತ. ಇವತ್ತು ಎಷ್ಟೋ ಜನಗಳು ಔಷಧಿ ಕೊಡಬೇಕು, ಸುಮ್ಮನೆ ಮೆಕ್ಯಾನಿಕಲಿ ಕೊಟ್ಬಿಡ್ತಾರೆ. ಅವ್ನು ಕೇಳಬೇಕು, ಫ್ಯಾಮಿಲಿ ಹಿಸ್ಟ್ರಿ ಕೇಳಬೇಕು, ನೀನು ವೆಜ್ಜೋ ನಾನ್ ವೆಜ್ ಅಲ್ಲಿಂದ ಶುರುವಾಗುತ್ತೆ. ಕೆಲವು ಔಷಧಿಗಳು ಅವನಿಗೆ ವರ್ಕ್ ಮಾಡೋದಿಲ್ಲ ಕೆಲವೆಲ್ಲ. ಮತ್ತು ಹಿಂದಿನವ್ರು ಹೇಗಿದ್ರು, ಅಷ್ಟೆಲ್ಲ ಸ್ಟಡಿ ಯಾಕೆ ಡಾಕ್ಟ್ರ್ ಮಾಡೋದಿಲ್ಲ ಅಂದರೆ, ಪೇಷೆಂಟ್ ಇಷ್ಟೆಲ್ಲ ಕಷ್ಟ ಬೇರೆ ಎಷ್ಟೋ ಹೋಗಿಬಿಡ್ತಾರೆ, ಗಿರಾಕಿಗಳು ತಪ್ಪಿಬಿಡ್ತಾರೆ. ಅದಕ್ಕೆ ಏನು ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಕೇಳ್ಕೊಂಡ್ಬಿಡ್ತಾರೆ. ಭಾಳ ಡೀಪ್ ಸ್ಟಡಿಗೆ ಏನು ಬೇಕೋ ಆ ರೀತಿಯೆಲ್ಲ ಕೇಳಿಕೊಟ್ಟಾಗ ಏನು ಸಾಕು ಅವರಿಗೆ ತಷ್ಟ. ಅದಕ್ಕೆ ಫ್ಯಾಮಿಲಿ ಡಾಕ್ಟರ್ಸ್ ಯಾತಕ್ಕೆ ಉಪಯೋಗ ಬರುತ್ತೆ ಅಂದರೆ, ಎಲ್ಲ ಪ್ರಾಬ್ಲಮ್ ಗೊತ್ತಿರುತ್ತೆ ಅವ್ರಿಗೆ, ತಷ್ಟ ಅಲರ್ಜಿ ಯಾವುದು ಗೊತ್ತಿರ್ತದೆ. ಇವ್ರು ಹುಡುಕ್ತಾ ಕೊಡ್ತಾನೆ, ಟೈಮ್ ಹೋಗುತ್ತೆ, ಅಥವಾ ಯಾವುದೋ ಕೊಡ್ತಾನೆ ಹೋಗೇ ಬಿಡ್ತಾರೆ. ಟೈಮ್ ಹೋಗೋದು ಇಲ್ಲ ಅವನೇ ಹೋಗೋದು, ಎರಡರಲ್ಲಿ ಒಂದಾಗುತ್ತೆ. ಆ ರೀತಿ ಆಗಬಾರ್ದಾದ್ರೆ ಒಬ್ಬರು ಯಾವಾಗ ರೆಗ್ಯುಲರ್ ಆಗಿದ್ದು ಅವರಿಗೆ ಆ ಸಮಸ್ಯೆ ಸುಲಭವಾಗಿ ಅರ್ಥ ಆಗಿಬಿಡುತ್ತೆ. ಇತಿ ವಚನ ದೇವತಾತ್ವಂತೂ ಮಂತ್ರ ಫಲದಾತೃತ್ವೇ ಸತಿ ತತ್ ಪ್ರತಿಪಾದ್ಯತ್ವ ತದುಕ್ತಂ. ಮತ್ತು ದೇವತಾ ಲಕ್ಷಣ ಏನು ಹಾಕಿದರೆ, ಋಷಿ ಲಕ್ಷಣ ಮುಗೀತೀಗ. ದೇವತಾ ಲಕ್ಷಣ ಏನು ಇವೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ನಾವು ಎಲ್ಲೆಲ್ಲಿ ದೇವತ ಅಂತ ಹೇಳ್ತೇವೆ, ಋಷಿ ಅಂತ ಹೇಳ್ತೇವೆ, ಅದಕ್ಕೇನರ್ಥ ಅಂತ ಮನಸ್ಸಿಗೆ ಇಮ್ಮಿಡಿಯೇಟಾಗಿ ಬರಬೇಕು. ಮಂತ್ರಫಲದಾತೃತ್ವೇ ಸತಿ ತತ್ ಪ್ರತಿಪಾದ್ಯತ್ವ ದೇವತಾತ್ವ. ಮಂತ್ರ ಫಲದಾತೃ ಯಾರೋ ಅವ್ರು ಯಾರೋ ದೇವತೆ, ಮಂತ್ರ ಫಲದಾತ್ರ ಯಾರೋ ಅವನು ದೇವತೆ, ಪ್ಲಸ್ ಮಂತ್ರ ಪ್ರತಿಪಾದ್ಯನಾಗಿರ್ಬೇಕು. ಮಂತ್ರ ಪ್ರತಿಪಾದ್ಯನೂ ಅವನೇ, ಫಲದಾತೃವೂ ಅವನೇ. ಅವಾಗ ಏನಾಯ್ತು ಅಲ್ಲಿಗೆ ಒಂದು ದೇವ 100% ದೇವತ, 100% ದೇವತ. ಆರ್ತಲ್ಲಿ ಪ್ರತಿಯೊಂದಕ್ಕೂ 100% ದೇವತ ಯಾರೋ, ಅದಕ್ಕೆ ಋಷಿ ಮತ್ತು ದೇವತೆ ಎರಡೂ ದೇವರೇನೇ. ಅದು ಫಸ್ಟ್. ಆಮೇಲೆ ನೆಕ್ಸ್ಟ್ ಆಮೇಲೆ ಹೇಳ್ತಾ ಹೋಗ್ರು. ತದುಕ್ತಂ ದೇವತಾತ್ವಂತು ಫಲಮಂತ್ರದ ಮಂತ್ರ ಫಲದಾತೃತ್ವೇ ಸತಿ ತತ್ ಪ್ರತಿಪಾದ್ಯತ್ವಂ ತದುಕ್ತಂ ದೇವತಾ ಮಂತ್ರ ಫಲದ ಮಂತ್ರೇಣ ಪ್ರತಿಪಾದಿತ ಇತಿ. ಈ ದೃಷ್ಟಿಯಲ್ಲಿ ಯಾವ ಮಂತ್ರಕ್ಕೂ ಬೇರೆಯವರು ಯಾರೂ ದೇವತೆಗಳಲ್ಲ. ಯಾಕೆ? ಯಾತಕ್ಕಲ್ಲ, ಪ್ರತಿಪಾದ್ಯತ್ವ ಇಲ್ಲ ಫಸ್ಟ್ಗೆ. ಸೆಕೆಂಡ್, ಓ ಫಲ ಮತ್ತು ಫಲ ಕೊಡೋದು ದೇವರೇನೆ. ಆದ್ದರಿಂದ ನಮ್ಗೆ ಯಾವುದೇ ಗೊತ್ತಿಲ್ಲದೆ ಹೋದರೆ ದೇವ ದೇವ ಪ್ರತಿಪಾದ್ಯ ದೇವತೆ ಯಾರೋ ನಾರಾಯಣ. ನದಿ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಸಮುದ್ರಕ್ಕೆ ಸೇರುತ್ತೆ ಗ್ಯಾರಂಟಿ. ಮುಂದೆ ಹರ್ಕೊಂಡು ಹೋದ್ರೆ ಎಲ್ಲಿಗೆ ಹೋಗ್ಬೇಕದು? ಸಮುದ್ರಕ್ಕೆ. ಇನ್ನೆಲ್ಲ ನದಿ ಸೇರಿದ್ರೂ ಸಮುದ್ರಕ್ಕೆ ಸೇರಲೇಬೇಕು. ಆರ್ಥದಲ್ಲಿ ವ್ಯವಹಾರ ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳಬೇಕು. ಪ್ರತಿಪಾದ್ಯತ್ವಂ ತದುಕ್ತಂ ದೇವತಾ ಮಂತ್ರ ಫಲದಾಹ ಮಂತ್ರೇಣ ಪ್ರತಿಪಾದಿತಾಹ ಇತಿ. ನಮ್ಮ ಹಿಂದಿನ ವೈಶಿಷ್ಟ್ಯ ಏನೇ ಬರೆದು ಕೊಡುತ್ತ ಅಷ್ಟು ಏನು ಮಾಡ್ತಾರೆ ಅವರು, ಒಂದು ಅಥಾರಿಟಿ ಕೋಟ್ ಮಾಡ್ತಾರೆ. ದೇವತಾ ಮಂತ್ರ ಫಲದ ಮಂತ್ರೇಣ ಪ್ರತಿಪಾದಿತ, ಆ ಮಂತ್ರದ ಫಲ ಕೊಡೋನು ದೇವತೆ, ಮಂತ್ರ ಪ್ರತಿಪಾದ್ಯನೋದು ದೇವತೆ. ಎರಡು ಆದಾಗಿದ್ದಾಗ ಪೂರ್ತಿ, ಉಳಿದಾಗಿದ್ದ ಪಾರ್ಶಿಯಲ್ಲ, ಉಳಿದಾದಾಗ ಪಾರ್ಶಿಯಲ್ ಆಗುತ್ತೆ, ಬೇರೆ ಅಲ್ಲ. ತತ್ರ ಉಕ್ತ ವಕ್ಷಮಾಣಾಂ ಸರ್ವೇಷಾಮಪಿ ಮಂತ್ರಾಣಾಂ ಪ್ರತ್ಯಾಯನಾಯ ಇಹ ಋಷಿರ್ದೇವತೆ ಋಷಿದೇವತೆಯ ಋಷಿಶ್ಚೇತಿ. ಮುಂದೆ ಹೇಳ್ತಕ್ಕ ಎಲ್ಲ ಮಂತ್ರಗಳಿಗೂ ಕೂಡ ಸಿದ್ಧಿಗೆ ಮೂಲಭೂತವಾದ ಕಾರಣ ಏನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಋಷಿಶ್ಚ ದೇವತಾ ಏಕೋಹಂ ತಾರಾದೀನಾಂ ವಿಶೇಷತಃ. ಎಲ್ಲದಕ್ಕೂ ಆದರೂ ಕೂಡ ತಾರಾದಿಗಳಿಗೆ ಮಾತ್ರ ದೇವರೇ ಯಾವಾಗಲೂ ಕೂಡ. ಉಳಿದವರಿಗೆ ಪರಮಾತ್ಮ ಪ್ರೈಮರಿ, ಎಲ್ಲದಕ್ಕೂ ಪರಮಾತ್ಮ ಪ್ರೈಮರಿನೇ. ಕೆಲವು ಸೆಕೆಂಡರಿ ಸೆನ್ಸಲ್ಲಿ ಬೇರೆಯವರಾಗ್ಬೋದು, ಆದರೆ ತಾರ ಮೊದಲಾದ ಮಂತ್ರಗಳಿಗೆ ಮಾತ್ರ ಎಲ್ಲ ಸ್ಟೇಜಲ್ಲೂ ಯಾರು ಋಷಿ? ದೇವರೇ. ಯಾರ ದೇವತೆ? ನಾರಾಯಣನೇ. ಅದೊಂದು ಹೇಳ್ತಾ ಆದರೂ ಛಂದೋ ಮದೀಯ ಗಾಯತ್ರಿ ತಾರ ಅಷ್ಟಾಕ್ಷರ ಯೋ ಮತಾಕ್ಷರ ಯೋಹೋ ಮತ ಋಷಿಶ್ಚ ಇದೆ. ಋಷಿರ್ದೇವತಾ ಚ ತಾರಾದೀನಾಂ ಸರ್ವೇಷಾಂ ಮಂತ್ರಾಣಾಂ ಅಹಮಿತಿ ಸಂಬಂಧ. ಮಂತ್ರಸ್ವರೂಪ ಕಾಲಾದಿ ದೃಷ್ಟುತ್ವಶ್ಚ ತತ್ ಪ್ರತಿಪಾದ್ಯ ತತ್ ಫಲದಾತೃತ್ವೇವ ಪುಷ್ಕರತ್ವಾದಿತಿ ಭಾವ. ಈ ಪ್ರತಿಪಾದ್ಯತ್ವ ಅಂಬೋದು ಮಹಾತಾತ್ವ ಮುಖ್ಯ ವೃತ್ತಿಯಿಂದ ಪರಮಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯತ್ವ ಇದೆ. ಮೂಲ ಫಲದಾತೃತ್ವ ರೂಪದಿಂದ ಫಲದಾತೃತ್ವ ಇದೆ. ಆದ್ದರಿಂದ ಮುಖ್ಯವಾದ ಋಷಿ ನಾರಾಯಣನೇ. ನಾನು ವೈಷ್ಣವಾನ ಮುನಿರ್ಬ್ರಹ್ಮ ಇತ್ಯಾದಿ ವಚನ ಕಥಮೇತದಿತ್ಯತಃ ಏಕೋ ಮುಖ್ಯ ಇತಿ ಬ್ರಹ್ಮಾಚ ತದನೇನೋತ್ರ ದೇವತಾ ಇತಿ ಭಾವ. ಕೆಲವು ಕಡೆ ಹೀಗೆ ಬರುತ್ತಲ್ಲ, ಎಲ್ಲ ವೈಷ್ಣವ ಮಂತ್ರಗಳಿಗೆ ಬ್ರಹ್ಮದೇವರೇ ಏನೋ ಮುಖ್ಯ ಋಷಿ ಅಂತ ಹೇಳ್ತಾರೆ. ಮುಖ್ಯ ಮುನಿ ಬ್ರಹ್ಮದೇವರೇ ಅಂಥೇಳಿ ಅದು ಕರೆಕ್ಟೇ. ಯಾತಕ್ಕೆ ಫಲ ಫಸ್ಟ್ ಅನುಭವಿಸೋದು ಯಾರೆಲ್ಲದಕ್ಕೂ ಅವರೇ ಬ್ರಹ್ಮದೇವರೇ. ದೇವರಿಗೆ ಯಾರು ಫಲ ಅನುಭವಿಸ್ತಾನೆ ಅಂತ ಹೇಳಬಾರ್ದು. ಫಲ ಅಂದರೆ ಸ್ಯಾಲ್ರಿ ಇದ್ದಾಗ ದೇವರಿಗೆ ಹೇಳಾಗಿಲ್ಲ ಅದರ. ಆ ದೃಷ್ಟಿಯಲ್ಲಿ ಬ್ರಹ್ಮದೇವರು ಯಾರವರು? ಅದಕ್ಕೆ ಜನ್ಮಾದ್ಯಸ್ಯ ಯಥೋನ್ವಯಾದಿ ತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ. ಫಸ್ಟ್ ಎಲ್ಲದನ್ನ ಕೇಳಿ ತಿಳ್ಕೊಂಡವರು ಯಾರೋ ವಾಯುದೇವರು. ಆದ್ದರಿಂದ ಅವರೇ ಋಷಿಗಳು. ಇದು ಸರಿಯಾಗಿ ಗೊತ್ತಿರಬೇಕು. ಬ್ರಹ್ಮಾಚತಧೀನೋತ್ರ ದೇವತಾ ಇತಿ ಭಾವ. ತರ್ಹಿ ಹ ಉದ್ಧಾತಾನಾಂ ಸಪ್ತಾನಾಂ ಮಂತ್ರಾಣಾಂ ಬ್ರಹ್ಮಾದಿರ್ ವಿಶೇಷತೋ ಮಂತ್ರಾಂತರಾಣಾಂ ಇವ ವಿಶೇಷತೋ ಋಷ್ಯಾದಿತ್ಯೇನ ಪ್ರತಿಪತ್ಯವಾಗಿ ವನಾಯಿತ್ಯ ವಿಶೇಷತೆ. ಆದರೆ ಇಲ್ಲಿ ಹೇಳಿರ್ತಕ್ಕಂಥ ಏಳು ಮಂತ್ರಗಳಿಗೆ ಕೂಡ ಯಾರನ್ನು ಋಷಿ ಅಂತ ಹೇಳಬೇಕು? ದೇವರನ್ನೇ ಹೇಳಬೇಕು, ಅವ್ರದ್ದು ಬೇರೆಯವ್ರನ್ನಲ್ಲ. ವಿಶೇಷಾಂಶ ಈ ವಿಶೇಷತೋಪಿ ತಾರಾದೀನಾಂ ಸಪ್ತಾನಾಂ ಆಮೇಕೈವ ಋಷ್ಯಾದಿ ಪ್ರತಿಪಾದ್ಯನೋ ಋಷಿನವನೇ. ನತು ಮಂತ್ರಾಂತರಾಣಾಮಿವ ಸಾಮಾನ್ಯತಃ ಛಂದಶ್ಚ ಛಂದೋ ಮಂತ್ರಾಕ್ಷರಾಯತ್ತಃ. ಇನ್ನು ಛಂದಸ್ ತಿಳ್ಕೋಬೇಕು. ಮೊದಲೇನಾಯಿತು? ಋಷಿ ಆಯಿತು. ಎರಡನೇದೇನಾಯಿತು? ದೇವತೆ ಆಯಿತು. ಮೂರನೇದು ಛಂದಸ್ಸು. ಛಂದಸ್ಸನ್ನು ಹೇಗೆ ತಿಳ್ಕೋಬೇಕು ಅಂದರೆ ಮಂತ್ರಾಕ್ಷರಾಯತ್ತಃ. ಅಲ್ಲಿ ಅಕ್ಷರ ಸಂಖ್ಯೆ ಕೌಂಟ್ ಮಾಡಿದರೆ ಏನು ಸಿಗುತ್ತೆ ನಿಮಗೆ? ಛಂದಸ್ ಸಿಗುತ್ತೆ. ಆದ್ದರಿಂದ ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ. ಯಾವ ವೃತ್ತ ಛಂದಸ್ಸು ಅಂತೇವಲ್ಲ, ಅಲ್ಲೇ ವೆರಿಫೈಯಬಲ್. ಅದು ತಿಳ್ಕೊಂಬಿಟ್ರೆ ಸಾಕು. ತಯೋಹೋ ಸಮಸಂಖ್ಯಾತ್ವಾತ್ ತಯೋಹೋ ಛಂದೋ ದರ್ಶಯತಿ ಛಂದೈ ಮದೀಯ ಲಕ್ಷ್ಮ್ಯಾ ಅಭಿಮನ್ಯಮಾನ ಗಾಯತ್ರಿ ಛಂದ ಇತ್ಯನೇನ ಛಂದ ಇತ್ಯನೇನ ಗಾಯತ್ರಿ ಛಂದೋಬದ್ಧತ್ವಮಿ ಅನಯೋಹೋ ಅತಿಶಯಿತ ಅತಿಶಯ ನಿಮಿತ್ತಮಿತಿ ಸೂಚಿತ. ಈ ಛಂದಸ್ ವಿಶೇಷ ಅಂದರೆ ಮದೀಯ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ತೆ. ಮದಿ ಅಂದರೆ ದೈವಿ ಅಂತ ಅರ್ಥ. ದೇವ ದೈವಿ, ಮುಂದೆ ಗಾಯತ್ರಿ, ದೈವಿ ಗಾಯತ್ರಿ ಛಂದ, ದೇವಿ ಗಾಯತ್ರಿ ಹಾಗೆ ಹೇಳಿದ್ರು. ದೈವೀತಿ ಏವಂ ಸಸ್ಯ ಸಕಲ ಗುಣಪೂರ್ಣತ್ವೇ, ಅದಾಯ್ತಲ್ಲ, ಅದೆಷ್ಟು ಸೇಮ್ ಎಲ್ಲರಿಗೂ ಕಾಮನ್. ಈ ಒಂದು ವಿಶೇಷ ಒಂದು ಹೊಸ ಒಂದು ನೋಟ್ ಕೊಡ್ತಾರೆ ಇವರು. ಏನಿದೆ ಅಂದರೆ ದೇವರಿಷಿ ಛಂದಾಂಸಿ ಇಷ್ಟೆಲ್ಲ ಇದೆ, ಭಾರಿ ಕನ್ಫ್ಯೂಸ್ ಆಗುತ್ತೆ. ಬಿಟ್ಟೇ ಬಿಡ್ತೀವಿ ಅಂತ ಅಕಸ್ಮಾತ್ ಹೇಳೋದಕ್ಕೆ ಹೋದರೆ ಬಿಡಿ ಬಿಟ್ಟು ಬಿಡಿ ಫಲನೂ ಬಿಟ್ಟು ಹೋಗುತ್ತೆ, ಫಲ ಸಿಗೋದಿಲ್ಲ ಅಂತ ಹೇಳಿ. ಇದು ಮಾಡೋದಿಲ್ಲ ಅಂದ್ರೆ ಏನಾಗುತ್ತೆ? ಅಲ್ಲಿಗೆ ಫಲ ಸಿಗೋದಿಲ್ಲ. ಇವತ್ತು ಯಾವುದೋ ಮಂತ್ರ ಇದೆ, ಮಂತ್ರ ಹೇಳಿಕೊಡಿ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಕಾರಣ ಇದೆ, ಇನ್ನೊಂದು ಕಾರಣ ಇದೆ. ಮಂತ್ರ ಹೇಳಿಕೊಡಿ ಅಂದರೆ ಋಷಿ ಛಂದಸ್ಸು ದೇವತೆ ಎಲ್ಲ ಸಮೇತ ತಿಳಿಸ್ಕೊಡಿ ಅಂತ ಅರ್ಥ. ಬರೀ ಮಂತ್ರ ಹೇಳ್ಕೊಡಿ, ಮಂತ್ರ ಗೊತ್ತಿದೆ, ಋಷಿ ದೇವ ಛಂದ ಯಾವುದೋ ಪುಸ್ತಕ ಸಿಕ್ಕಿದೆ, ಯಾರು ಬರೆದಿದ್ದು ಗೊತ್ತಿಲ್ಲ ಇರುತ್ತಲ್ಲ ಆ ಟೈಪ್. ಆದ್ದರಿಂದ ಅದನ್ನೆಲ್ಲ ಉಪದೇಶ ಮಾಡಲಿಕ್ಕೆ ಯಾರು ಬೇಕೀಗ? ತಿಳಿದಿರ್ಬೇಕು. ಏನು ತಿಳಿದ ಅವ್ರು ತಿಳಿ ಹೇಗೆ ತಿಳಿದಿರ್ತಾರೆ? ಅದನ್ನು ಜಪ ಮಾಡಿ 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 ಸಿದ್ಧಿ ಬಂದಿರೋದು. ಅದರಿಂದ ಅವ್ರ ಮಾತು ಏನದು ಅಥೆಂಟಿಕ್. ಅದು ಎರಡು ಮೂರು ಉತ್ತರ ಕೊಟ್ಟರು ಅಂದರೆ ಅವರು ಜಪ ಮಾಡ್ತಾ ಇಲ್ಲ ಅಂತ ಅರ್ಥ. ಗೊತ್ತೆ, ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಅವ್ರು ಅಧಿಕೃತವಾಗಿ ಉಪದೇಶಕರಾಗಲಿ ಸಾಧ್ಯ ಇಲ್ಲ. ದೇವರಿಷಿ ಛಂದಾಂಸಿ ಸಮ್ಯಗೇವ ವಿಚಾರ ಏ, ದೇವ ಋಷಿ ಛಂದಾಂಸಿ ಸಮ್ಯಗೇವ ವಿಚಾರ ಏ. ಯಾರು ದೇವರು ದೇವತೆ, ಯಾವುದು ಋಷಿ, ಯಾರು ಛಂದ, ಏನು ಛಂದಸ್ಸೋ ಮೊದಲು ಸರಿಯಾಗಿ ತಿಳ್ಕೋಬೇಕು. ಮೃತ್ಯು ಸ್ಯಾತ್ ದೇವತಾಜ್ಞಾನೆ, ದೇವತೆ ಯಾರು ಅಂತ ಗೊತ್ತಿಲ್ಲದೆ ಮಂತ್ರ ಜಪ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ಡೇಂಜರ್. ಯಾರದೋ ಪುಸ್ತಕ ಕಾಪಿ ಹೊಡೆದ್ರೆ ಅರೆಸ್ಟ್ ಮಾಡ್ತಾರಲ್ಲ, ಹಾಗೆ ತಂದೆ ಸರಕೋಬಿಟ್ಟೆ. ಯಾರು ಗೊತ್ತಿಲ್ಲ ಅಂತ ಯಾರು ಇರ್ತಾರೆ, ಪುಸ್ತಕ ಯಾರೋದು ಗೊತ್ತಾದ್ರೆ ಸರಕೋಬಿಟ್ಟೆ. ಹಾಗೆ ಮಾಡಿದ್ರೆ ಯಾರೋ ಮಹಾನುಭಾವರು ಲೇಖನ ಕಳಿಸಿದಾಗ ತಪ್ಪಿಟ್ಟು ತಂದೆ ಹೆಸರಿದ್ದು ತಂದೆ ಸರಕೋಬಿಟ್ಟು ಮಾಡಿಬಿಟ್ರು. ಯಾಕೆ ಅಂತ ಕೇಳಿದರೆ ಅದಕ್ಕೆ ತುಂಬ ದಿವಸ ಆಗಿತ್ತಲ್ಲ, ಯಾರದು ಬರ್ತೋಗ್ಬಿಡ್ತು ತಂದೆ ಸರಕೋಬಿಟ್ಟೆ ಅಂತ. ಇದೇ ಕಾರಣ ಕೊಟ್ಟರು. ಭಾರಿ ಡೇಂಜರಸ್ ಆಗಲ್ಲ, ಕೊಡಬಾರದು. ತಪ್ಪು ಗೊತ್ತಿಲ್ಲ ಅಂತಲೇ ಹಾಕ್ಬೇಕು. ಅಂತ ಹೊತ್ತಲ್ಲಿ ಏನು ಹೇಳ್ಬೇಕಾಗ? ಗೊತ್ತಿಲ್ಲ, ಆ ಶಾಸ್ತ್ರದಲ್ಲಿ ಗೊತ್ತಿಲ್ಲ ಅನ್ಬಾರ್ದು. ದೇವರ ಹೆಸರು ಹೇಳಿದ್ರೆ ಆಯ್ತಷ್ಟೇ. ಇತ ಇತ್ತ ಮೃತ್ಯು ಛಂದೋ ಅಜ್ಞಾನೇತು ನಿಷ್ಫಲಂ. ದೇವತಾ ಜ್ಞಾನ ಇಲ್ಲ, ಋಷಿ ಜ್ಞಾನ ಇಲ್ಲ, ಅವಾಗ ಮೃತ್ಯು ಬರುತ್ತೆ. ಆದರೆ ಛಂದಸ್ಸಿನ ಜ್ಞಾನ ಇಲ್ಲ, ಅವಾಗ ವೇಸ್ಟ್ ಆಗುತ್ತೆ. ಮೃತ್ಯು ಬರೋದಿಲ್ಲ, ವೇಸ್ಟ್ ಆಗುತ್ತೆ. ಇತ್ಯಾದಿ ಸ್ಮೃತ್ಯಾಚ ಮಂತ್ರಾಣಾಂ ಋಷ್ಯಾದಿ ಅಜ್ಞಾನೇನ ಜಪಾದ್ಯನುಷ್ಠಾನಿ ಅನರ್ಥೋಕ್ತೇ ಸರ್ವಮಂತ್ರಾಣ ಋಷ್ಯಾದಿ ಆಹ. ಈ ಆಚಾರ ಉಪಕಾರ ಗೊತ್ತಾಯ್ತಲ್ಲ, ಇಷ್ಟು ಮಂತ್ರ ಹೇಳಿಬಿಟ್ಟು ಇದು ಋಷಿ ದೇವತೆ ಗೊತ್ತಿಲ್ಲದೆ ಇದ್ದಾಗ ಮಂತ್ರ ಇದ್ರೂ ಕೂಡ ಏನಂತ ಅರ್ಥ ಆಗ್ತಿತ್ತು? ಇಲ್ಲ ಅಂತ ಆಗ್ತಿತ್ತು. ಇದಿಷ್ಟು ಹೇಳಿದ್ದರಿಂದ ಮಂತ್ರ ಮಾಡೋಕ್ಕೆ ಅನುಕೂಲ ಆಯಿತು, ಇದು ಆಗ್ತಾನೇ ಇರಲಿಲ್ಲ, ಬಿಟ್ಟೋಗ್ಬಿಡ್ತಿತ್ತು. ಋಷಿಶ್ಚ ಇತ್ಯಾದಿ ತಥೋ ದೇವರಿಷಿ ಛಂದಾಂಸಿ ಸಮ್ಯಗೇವ ವಿಚಾರ ಏತ್ ಮೃತ್ಯು ಸ್ಯಾತ್ ದೇವತಾ ಜ್ಞಾನೇ ಛಂದೋ ಹೀನೇತು ನಿಷ್ಫಲಂ. ಇದು ಬೇರೆ ಶ್ಲೋಕ, ಅದೇ ಅರ್ಥ. ಅದೇ ಗಾಯತ್ರಿ ಯತ್ರ ದೈವಿ ಸ್ಯಾತ್ ತತ್ರ ಶ್ರೀ ಪರಿಕೀರ್ತಿತಾ ಇತಿ. ಎಲ್ಲಿ ದೈವಿ ಗಾಯತ್ರಿ ಅಂತ ಹೇಳ್ತಾರೋ ಅದು ಮಹಾಲಕ್ಷ್ಮಿ ಅಂತ ಅರ್ಥ. ಎಲ್ಲಿ ಬರೀ ಗಾಯತ್ರಿ ಅಂತ ಹೇಳ್ತಾರೋ ಸರಸ್ವತಿ ಅಂತ ಅರ್ಥ. ಬ್ರಹ್ಮಾಣಿ ದೇವಿ, ಬರೀ ಗಾಯತ್ರಿ ಸರಸ್ವತಿ, ದೈವಿ ಗಾಯತ್ರಿ ಮಹಾಲಕ್ಷ್ಮಿ. ಈ ವ್ಯತ್ಯಾಸ ತಿಳ್ಕೊಂಡ್ರೆ ಸರಿ. ಲಕ್ಷ್ಮೀ ಪ್ರಕೀರ್ತಿತ ಇಂದ್ರಾಣಿ ತುಷ್ಟುವಾಚೈವ ಜಗತಿ ಸರ್ವದೇವತಾ. ಇನ್ನೂ ಕೂಡ ಬೇರೆ ಬೇರೆ ಛಂದಸ್ಸುಗಳಿದೆ ಮಂತ್ರಗಳಿಗೆ. ಆ ಛಂದಸ್ಸಿಗೆಲ್ಲ ದೇವತೆಗಳು ಬೇರೆ ಬೇರೆ ಆಗ್ತಾರೆ. ಅದೆಲ್ಲ ತ್ರಿಷ್ಟುಪಿಗೆ ಇಂದ್ರಾಣಿ, ಇಂದ್ರ ಶಚಿದೇವಿ ದೇವತೆ. ಜಗತಿ ಛಂದಸ್ಸಕ್ಕೆ ಬೇರೆ ಎಲ್ಲ ದೇವತೆಗಳನ್ನು ಸೇರಿಸಿಡಬೇಕು ಅಂತ ಹೇಳ್ತಾರೆ. ತಥಾ ದೇವರಿಷಿ ಛಂದಾಂಸಿ ಸಮ್ಯಗೇವ ವಿಚಾರ ಇತ್ತು. ಅಭಿಮಾನಿ ತು ಗಾಯತ್ರ್ಯಾ ಮುಖ್ಯಾ ಶ್ರೀ ಪರಿಕೀರ್ತಿರ ಬ್ರಹ್ಮಾಣಿ ಅಮುಖ್ಯತೋ ಜ್ಞೇಯ. ಛಂದಸ್ಸಿನ ಅಭಿಮಾನಿ ದೇವತೆ ಗಾಯತ್ರಿಗೆ ಮಹಾಲಕ್ಷ್ಮಿನೇ. ಅಮುಖ್ಯ ದೇವತೆ ಯಾರು ಅಂದರೆ ಸಾಕ್ಷಾತ್ ಸರಸ್ವತಿ ಭಾರತೀಯರು. ಗಾಯತ್ರಿ ನಾಮ ಬ್ರಹ್ಮಾಣಿ ದೈವಿ ಲಕ್ಷ್ಮೀ ಪ್ರಕೀರ್ತಿತಾ ಇತಿ. ಗಾಯತ್ರಿ ಯತ್ರ ದೈವಿ ಸ್ಯಾತ್ ತತ್ರ ಶ್ರೀ ಪರಿಕೀರ್ತಿತಾ ಇತಿ. ದೈವಿ ಎಂದಾಗ ಶ್ರೀ, ಬರೀ ಹೇಳಿದಾಗ ಗಾಯತ್ರಿ ಸರಸ್ವತಿ. ಇಷ್ಟೆಲ್ಲ ಕ್ಲಾರಿಫಿಕೇಶನ್. ನಮಗೇನಾಯಿತು, ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ಒಂದು ಹೊಸ ಅಂಶ ಸಿಗ್ತಾ ಹೋಗುತ್ತೆ. ಅವ್ರು ಬರೀ ಅಷ್ಟೇ ಹೇಳಿದರು, ಇವರು ತಿಳ್ಕೊಂಡು ಏನಾಗುತ್ತೆ ಅನ್ನೋದು ವಾಕ್ಯ ಕೊಟ್ಟರು. ಅದರಿಂದ ಯಾವ ವ್ಯಾಖ್ಯಾನಗಳು ಏನಾಗೋದಿಲ್ಲ, ಅದಕ್ಕೆ 100% ಪುನರುಕ್ತಿಗಳಲ್ಲ. ಆ ಅಂಶ ಮಾತ್ರ ತೊಗೊಂಡ್ಬಿಟ್ರೆ ನಮಗೆ ಕೊಟೇಶನ್ ಅನುವಾದ ಎಲ್ಲ ಬರೀಬೇಕು, ಅಷ್ಟು ತೊಗೊಂಡ್ಬಿಟ್ರೆ ಸಾಕೆ ಸಾಕು. ಎಲ್ಲ ಚಂದ ಸಾರ ಬಂದಾಗ ಎಲ್ಲ ವ್ಯಾಖ್ಯಾನಗಳ ಎಸೆನ್ಸ್ ಒಂದೇ ಕಡೆ ಸಿಕ್ಬಿಡೋದು. ಯಾರಿಗೆ ಅದನ್ನು ನೋಡಿಕೊಂಡು ತೊಗೊಳಕ್ಕೆ ಬರೋದಿಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ನೋಡಿಕೊಂಡು ಸೇವೆ ತೊಗೊಳ ಶಕ್ತಿ ಇದ್ದವ್ರು ಅದನ್ನೇ ನೋಡ್ಕೊಂಡ್ಬಿಡ್ತಾರೆ. ಈಗ ಇಷ್ಟು ಹೇಳಿ ಉದ್ಯದ್ಭಾಸ್ವತ್ ಸಭಾಭಾಸ ಚಿದಾನಂದೈಕ ದೇಹವಾನ್ ಚಕ್ರಶಂಕ ಕದಾ ಪದ್ಮ ಧರೋ ಧೇಯೋ ಹವೀಶ್ವರ. ಈಗ ಫಸ್ಟ್ ಏನು ಹೇಳಬೇಕೀಗ? ನಾರಾಯಣ ಮಂತ್ರ ಹೇಳಬೇಕು, ಮೂಲ ಮಂತ್ರ ಅದು. ಅದಕ್ಕೆ ಛಂದಸ್ ಯಾವುದು ಅಂತಾಯ್ತು? ಈಗ ದೈವಿ ಗಾಯತ್ರಿ ತಾರ ಅಷ್ಟ ಅಷ್ಟಾಲ್ಡ ಇವರು ಬರ್ತಾ ದೈವಿ ಗಾಯತ್ರಿ ಧ್ಯಾನ ಶ್ಲೋಕ ಹೇಳಬೇಕೀಗ. ಪ್ರತಿಪಾದ್ಯ ದೇವತೆ ಅಂದರೆ ದೇವತೆಯನ್ನು ಧ್ಯಾನ ಮಾಡಬೇಕು ನಾವಾಗ. ಅದಕ್ಕೆ ಧ್ಯಾನ ಶ್ಲೋಕ ಹೇಳಬೇಕು. ನಾರಾಯಣ ಮಂತ್ರಕ್ಕೆ ಧ್ಯಾನ ಶ್ಲೋಕ ಯಾವುದು ಅಂದರೆ ಇದು. ಇವೆಲ್ಲರೂ ಹೇಳೋದಿದ್ದರೇನೆ, ಉದ್ಯದ್ಭಾಸ್ವತ್ ಸಭಾಭಾಸ ಚಿದಾನಂದೈಕ ದೇಹವಾನ್ ಚಕ್ರಶಂಕಗದ ಪದ್ಮ ಧರೋ ಧೇಯೋಹಮೀಶ್ವರ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಸ್ವಮೂರ್ತಿಗಣಮಧ್ಯಗ ಸೇವ್ಯವಾನೋ ಅಧಿಕಂ ಭಕ್ತ್ಯ ನಿತ್ಯ ನಿಶೇಷ ಶಕ್ತಿಮಾನ್. ಅದು ಕರೆಕ್ಟ್ ಬಂದು ಅದೊಂದು ಬಿಟ್ಟೋಯ್ತು, ಅದು ಇದೆ, ಅದು ಇರಲೇಬೇಕು. ಬೊಮ್ಮವಾಯು ಶಿವಾಹೀಶ ಯುಪೈಶ್ಚಕ್ರಾಧಿಕೈರಪಿ ಸೇವ್ಯಮಾನೋ ಅಧಿಕಂ ಭಕ್ತ್ಯ ನಿತ್ಯ ನಿಶೇಷ ಶಕ್ತಿಮಾನ್ ಮೂರ್ತಯೋ ಅಷ್ಟಾಪಿ ಧ್ಯೇಯಃ ಚಕ್ರಶಂಖಕರವರಾಭಯೈಃ ಯುಕ್ತಃ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ. ಇದಿಷ್ಟು ಧ್ಯಾನ ಶ್ಲೋಕ ನಾರಾಯಣ ಮಂತ್ರಕ್ಕೆ. ಇಷ್ಟು ಹೇಳಬೇಕು ಹೇಗಿದ್ದಾನೆ. ಉದ್ಯದ್ಭಾಸ್ವ ಸಮಾಭಾಸ, ಭಾಸ್ವಾದ ಅಂದರೆ ಸೂರ್ಯ, ಉದ್ಯತ್ ಅಂದರೆ ಹುಟ್ಟತಕ್ಕಂಥ ಸೂರ್ಯ. ನಾರಾಯಣಾಯ ಏನಂತ ಹೇಳಿದ್ರಲ್ಲಿ ಕಾಂತಾಯ ಕಲ್ಯಾಣ ಗುಣ ಗುಣೈಕ ಸಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ. ನವದ್ಯುನಾಥ, ದ್ಯುನಾಥ ಅಂದರೆ ಸೂರ್ಯ, ನವದ್ಯುನಾಥ ಅಂದ್ರೇನು ಹುಟ್ಟತಕ್ಕಂಥ ಸೂರ್ಯ, ಈ ಅರ್ಥ ಇಟ್ಕೊಂಡು ಹೇಳಿದ್ದಾರೆ. ಉದ್ಯದ್ಭಾಸ್ವತ್ ಸಮಾಭಾಸ, ಭಾಸ ಅಂದರೆ ಕಾಂತಿ, ಉದ್ಯದ್ಭಾಸ್ವತ್ ಭಾಸ್ವಾನ್ ಅಂದರೆ ಸೂರ್ಯ, ಉದ್ಯದ್ಭಾಸ್ವಾನ್ ಅಂದರೆ ಹುಟ್ಟತಕ್ಕಂಥ ಸೂರ್ಯ, ಆತನಿಗೆ ಸಮ ಸದೃಶವಾದಂಥ ಕಾಂತಿ. ಹುಟ್ಟ ಸೂರ್ಯ ಹೇಗಿರ್ತಾನೆ, ಬ್ಲಡ್ ರೆಡ್ ಕಲರ್ ಇರ್ತಾನೆ, ಬರೀ ರೆಡ್ ಅಲ್ಲ, ಬ್ಲಡ್ ರೆಡ್ ಕಲರ್. ಆ ನಾರಾಯಣ ರೂಪಕ್ಕೆ ಆ ಕಲರ್ ಚಿಂತನೆ ಮಾಡಬೇಕು. ಈ ಮಂತ್ರ ಧ್ಯಾನ ಮಾಡಬೇಕಾದ್ರೆ ಬ್ಲಡ್ ರೆಡ್ ಕಲರ್ ಚಿಂತನೆ ಮಾಡಬೇಕು. ಚಿದಾನಂದೈಕ ದೇಹವಾನ್, ರೂಪನ ಪ್ರಾಕೃತ ರೂಪ ಚಿಂತನೆ ಮಾಡೋಲ್ಲ, ದೇವರು ಪ್ರಾಕೃತ ರೂಪನೇ ಇಲ್ಲ. ಚಿತ್ತ ಅಂದರೆ ಜ್ಞಾನ, ಜ್ಞಾನಾನಂದಮಯ ದೇಹದವನು ಅಂತ ಚಿಂತನೆ ಮಾಡಬೇಕು. ಆಯುಧಗಳು ಚಕ್ರಶಂಖ ಗದಾ ಪದ್ಮಧರ, ಚಕ್ರ ಶಂಖ ಗದಾ ಪದ್ಮ ಇದಿರಬೇಕು. ಗಾಯತ್ರಿ ನಾರಾಯಣಕ್ಕೆ ಆಗಲ್ಲ, ಗಾಯತ್ರಿ ನಾರಾಯಣಕ್ಕಿರೋದೇನೋ ಬ್ಲಡ್ ರೆಡ್ ಕಲರ್ ಅಲ್ಲ, ಹಿರಣ್ಮಯ ಒಬ್ಬು ಅಂದರೆ ಬಂಗಾರದ ಬಣ್ಣ, ಬಂಗಾರದ ಬಣ್ಣ ಬ್ಲಡ್ ರೆಡ್ ಅಲ್ಲ, ಗೊತ್ತಲ್ಲ ಅದು ಎಲ್ಲೋ ಇಷ್ಟ, ಅದು ಎಲ್ಲೋ ಮೆಟ್ಲು ಅಂತಲೇ ಕರೆಯೋದು ಅದಕ್ಕಾಗಿ ಬಂಗಾರನ. ಸೊ ಆ ಕಲರ್ ಬರಬೇಕು. ಅಲ್ಲಿ ನಾಲ್ಕು ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ ಇಲ್ಲ, ಹೀಗಿರೋದಷ್ಟೇ, ಅದೊಂದು ವ್ಯತ್ಯಾಸ ಇದೆ. ಇವೆಲ್ಲ ಜ್ಞಾಪಕ ಇದ್ದರೆ ಎರಡಕ್ಕೂ ಒಂದೇ ಧ್ಯಾನ, ಧ್ಯಾನ ಮಾಡಿದ್ರೆ ಇವೆಲ್ಲ ಗೊತ್ತಾಗುತ್ತೆ, ವೈಕಾರಿಕ ಹೇಳಿದ್ರೆ ಎರಡು ಏನೂ ಗೊತ್ತಾಗೋದಿಲ್ಲ. ಅದು ಮುಂದೆ ಅಂಕಸ್ತದ ಎರಡು ಕೈ ಹೀಗಿರಬೇಕು, ಅಂಕಸ್ತ ಅಂಬೋದಕ್ಕೆ ಎರಡು ಅರ್ಥ ಮಾಡ್ತಾರೆ, ಹೀಗೆ ಅಂತ ಕೆಲವರು, ಕೆಲವರು ಹೀಗೆ ಅಂತ ಕೆಲವರು. ಸ್ವಮೂರ್ತಿ ಗಣ ಮಧ್ಯ, ಅದಕ್ಕೆ ಅದಕ್ಕೆ ಅದೇ ಗೊತ್ತಾಗಬೇಕದು, ಪರಂಪರೆ ಬೇಕು ಅದಕ್ಕೆ. ಪರಂಪರೆ ಗೊತ್ತಾದಾಗ ಯಾವುದಂತ ಗೊತ್ತಾಗಲ್ಲ. ಈಗ ಸಾರನ್ನ ಕರೆಸಿ ಅಂದ್ಬಿಡ್ತಾರೆ, ಎಡಗೈಲು ಬಲಗಡೆ ಹೇಳ್ಬಿಡ್ದಾಗ ಎಡಗೈಲು ಕಸ ಬಲಗೈ ಕಲಿಸ್ಬೇಕು ಅಂತ ಕೇಳಿದರೆ ಸಾಮಾನ್ಯಗೆಲ್ಲ ಹೇಗೆ ಉಪಯೋಗಿಸ್ತಾರೆ ಬಲಗೈ, ಅದು ಅರ್ಥ ಆಗುತ್ತೆ. ಹೊಸಬರು ಏನು ಮಾಡ್ತಾನೆ ಅವನು, ಅಲ್ಲೇ ಸಂಶಯ ಶುರುವಾಗುತ್ತೆ. ಅವರಿಗೆ ಕೈಲಿ ಕರೆಸಿರಿ ಅಂತ ಹೇಳಿದರೆ ಯಾವ ಕೈ ಅಂತ ಹೇಳೇ ಇಲ್ಲ, ನಾವು ಅಕಸ್ಮಾತ್ ಬಲಗೈ ಕರೆಸಿರಿ ಎಡಗೈ ಅಂತ ಆಗಿದೆ ಏನು ಮಾಡಬೇಕಾಗಿದ್ರೆ. ಈ ಥರ ಪ್ರಶ್ನೆ ಹಾಕೊಂಡು ಏನು ಮಾಡ್ತಾನೆ ಅವನು, ಇಷ್ಟೊಂದು ಪ್ರಶ್ನೆ ಕೇಳ್ತಾನಲ್ಲ ಇದರಲ್ಲಿ ಬ್ರಹ್ಮಸೂತ್ರ ಭಾಷೆ, ಆ ಥರ ಪ್ರಶ್ನೆ ಕೇಳೋಕ್ಕೆ ಶುರುವಾಗುತ್ತೆ. ಎಲ್ಲಿ ಕೈ ಹೇಳಿ ಇಲ್ಲ ಬಲಗೈ ಅಂತಲೇ ಅರ್ಥ. ಗಂಟೆ ಬಾರಿಸಿ ಬಡಗೈಲಿ ಬಾರಿಸಿ ಬಂಗಾರತಿ ಮಾಡೋದು ಹೇಗೆವನು, ಎಡಗೈಲಿ ಮಾಡಬೇಕಾಗುತ್ತೆ. ಅವಾಗ ಯಾವ ಕೈಯನ್ನು ತೊಗೋಬೇಕಾಗ, ಎಡಗೈ ಅಂತ ಅರ್ಥ. ಪ್ರಸಂಗ ನೋಡ್ಕೊಂಡು ಹೇಳಬೇಕು, ಇಲ್ಲಿ ಬಲಗೈಯೇ ಆಗಬೇಕು. ಅಹಂ ಈಶ್ವರ, ಈಶ್ವರ ಅಂತ ಧ್ಯಾನ ಮಾಡಬೇಕು. ಲಕ್ಷ್ಮೀಧರಾಭ್ಯಾಮ ಆಶ್ಲಿಷ್ಟ, ಲಕ್ಷ್ಮಿ ಅಲ್ಲಿ ಲಕ್ಷ್ಮೀಧರ ಮಾಸ್ಲಿ ಹೇಳಲಿಲ್ಲ ಗಾಯತ್ರಿಗೆ, ಇಲ್ಲಿ ಲಕ್ಷ್ಮೀಧರ, ಲಕ್ಷ್ಮೀ ರೂಪ ಧರ ರೂಪ, ಅದು ಕೂಡ ದಿಕ್ಕು ಯಾವುದು ಅಂತ ಹೇಳ್ತಾರೆ. ಎಡಗಡೆಗೆ ಲಕ್ಷ್ಮಿ, ಬಲಗಡೆಗೆ ಧರ, ಆದಿ ಚಿತ್ರಣ ಮಾಡ. ಅದೆಲ್ಲ ಪದ್ಯಮಾಲ ಅದರಲ್ಲೆಲ್ಲ ಹೇಳ್ತಾರೆ. ಲಕ್ಷ್ಮೀಧರಾಭ್ಯಾಮ ಆಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಗ, ತನ್ನ ರೂಪ ಏನ ಅಷ್ಟಾಕ್ಷರ, ಅಷ್ಟಾಕ್ಷರ ಸ್ವಮೂರ್ತಿ ಗಣಮಧ್ಯಗ, ತನ್ನ ರೂಪಗಳು ಮಧ್ಯನೇ ಇದ್ದಾನೆ ಪರಮಾತ್ಮ. ತನ್ನ ರೂಪಗಳು ಯಾವುದು, ಎಂಟು ರೂಪಗಳು, ವಿಶ್ವ ತೈಜಸ ಪ್ರಾಜ್ಞಾತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನ, ಎಂಟು ರೂಪಗಳ ಮಧ್ಯೆ ತಾನು ನಿಂತಿದ್ದಾನೆ. ಆ ರೀತಿ ಚಿಂತನೆ ಮಾಡಬೇಕು. ಆದರೆ ನೆಕ್ಸ್ಟ್ ಯಾರಿದ್ದಾರೆ, ಬ್ರಹ್ಮ ವಾಯು ಶಿವ ಅಹೀಶ ವಿಪೈಹಿ ಚಕ್ರಾಧಿಕಾರಿ, ಇಷ್ಟು ಜನ ದೇವತೆಗಳಿದ್ದಾನೆ ಹೊರಗಿನ ಆವರಣದಲ್ಲಿ. ಫಸ್ಟ್ ಅವರು ಫಸ್ಟ್ ಪರಮಾತ್ಮ ರೂಪ, ಪರಮಾತ್ಮ ಎಂಟು ರೂಪ. ಅದ್ರ ಹೊರಗಡೆಗೆ ಬ್ರಹ್ಮದೇವರಿದ್ದಾರೆ, ವಾಯುದೇವರಿದ್ದಾರೆ, ಶಿವ ರುದ್ರದೇವರು, ಅಹೀಶ, ಅಹೀಶ ಅಂದರೆ ಶೇಷದೇವರು, ವಿಪ ವಿಪ ವಿ ಅಂದರೆ ಪಕ್ಷಿಗಳು, ಪಕ್ಷಿಗಳ ಒಡೆಯ ಗರುಡ, ಚಕ್ರಾದಿ ಕೈ ಇಂದ್ರಾದಿ ದೇವತೆಗಳು, ಇಷ್ಟು ಜನ ಇದ್ದಾರೆ. ಯದಿ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಹೇಳಬೇಕಾದ್ರೆ ಯಸ್ಯ ಪ್ರಭೋ ಸೇವನೆ ಮಾಡ್ತಾ ಹೋಗಬೇಕು. ಸೇವ್ಯಮಾನೋ ಅಧಿಕಂ ಭಕ್ತ್ಯ, ಅವ್ರು ಸುಮ್ಮನೆ ನಿಂತಿಲ್ಲ, ಹೇಗೆ ನಿಂತಿದ್ದಾರೆ ಅವರು, ಅಧಿಕಂ ಸೇವ್ಯಮಾನ ಭಕ್ತಿಯಿಂದ ಭಾರಿ ಭಾರಿ ಸೇವೆ ಮಾಡ್ತಾ ಇದ್ದಾರೆ. ಪರಮಾತ್ಮನಿಗೆ ಅವ್ರ ನೆಸ್ಸಿಟಿ ಇಲ್ಲ, ಯಾಕೆ ನಿತ್ಯ ನಿಶೇಷ ಶಕ್ತಿಮಾನ್, ನಿತ್ಯ ನಿಶೇಷ ಶಕ್ತಿಮಾನ್. ಪರಮಾತ್ಮನಿಗೆ ಶಕ್ತಿ ಇದೆ, ನಿಶೇಷ ಶಕ್ತಿ ಇದೆ, ನಿತ್ಯವಾದ ನಿಶೇಷ, ನಿತ್ಯವಾದ ನಿಶೇಷ ಶಕ್ತಿ ಇದೆ. ನಿಶೇಷ ಅಂದರೆ ಪೂರ್ಣ, ನಿತ್ಯ ನಿತ್ಯ ಪೂರ್ಣ. ಒಂದು ಸ್ಟೇಜಲ್ಲಿ ಪೂರ್ಣ, ಮಂದ ಕೊಡ ಖಾಲಿ ಇದೆ, ನೀರು ಬಿಡ್ತಾ ಬಿಡ್ತಾ ಆಮೇಲೆ ಏನಾಯ್ತದ, ಫುಲ್ಲಾಯಿತು. ದೇವರು ಹಾಗಲ್ಲ, ಪರಮಾತ್ಮ ಹೇಗಿದ್ದಾನೆ, ಒಂದು ಯಾವಾಗಲೂ ಪೂರ್ಣ. ಅದಕ್ಕೆ ನಿತ್ಯ ನಿಶೇಷ ಶಕ್ತಿಮಾನ್, ನಿತ್ಯ ಪೂರ್ಣ ಶಕ್ತಿಮಾನ್, ಇದು ವಿಶೇಷ. ಅದಕ್ಕೆ ದೇವರು ಏನಂತ ಕರೆದರು, ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ. ದೇವರ ಶಕ್ತಿ ಪರಶಕ್ತಿ, ನಮ್ಮ ಶಕ್ತಿ ಹಾಗಲ್ಲ. ಎಂಥದ್ದಿದು ಮೊದಲೇ ಇರೋದೇ ಸ್ವಲ್ಪ, ಅದು ಕೂಡ ತುಂಬಲಕ್ಕೆ ಎಷ್ಟೊತ್ತು ಬೇಕು, ಭಾರಿ ಹೊತ್ತು ಬೇಕು. ಮೂರ್ತಯೋ ಅಷ್ಟಾವಪಿ ಧ್ಯೇಯ ಚಕ್ರಶಂಖ ವರಾಭ. ನಮ್ಮ ಸಾಧನೆ ಹೇಗೆ ಡಿಫೆಂಡ್ ಆಗುತ್ತೆ, ಈಗ ನಮ್ಮ ಶಕ್ತಿ ಕಡಿಮೆ ಇದೆ, ಪೂರ್ತಿ ಆಗಬೇಕು. ಈಗ ಪೂರ್ತಿ ಆಗ್ಬೇಕಾದ್ರೆ ಏನಾಗಬೇಕು, ಈಗ ಸಾಧನೆ ಮಾಡ್ತಾ ಹೋಗಬೇಕು, ಸಾಧನೆ ಫಿಲಪ್ ಮಾಡ್ತಾ ಹೋಗಬೇಕು. ಫಿಲಪ್ ಮಾಡ್ತಾ ಹೋದಷ್ಟು ಬೇಗ 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 ಪೂರ್ಣ ಆಗುತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ, ಪಾತ್ರೆ ದೊಡ್ಡದು ಎಲ್ಲ ಬಿಟ್ಟಿದ್ದಾರೆ, ಹಿಂದಿ ಆಗ್ಬೇಕಾದ ಈಗ ಸುಸ್ತು ನೀರು ನಿಂತೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಅಷ್ಟೊತ್ತಿಗೆ ಆ ರೀತಿ ಆಗುತ್ತೆ, ಆ ರೀತಿ ಆಗಬಾರ್ದು. ಅದು ತಕ್ಕಂತೆ ಇರಬೇಕು ಯಾವಾಗಲೂ ಕೂಡ. ನಮ್ಮ ಸಾಧನೆ ಏನು ಮಾಡಿ ನಾವು ಏನು ಮಾಡ್ತಾ ಇಲ್ಲ, ಈಗ ನೀರೇ ಬಿಟ್ಟಿಲ್ಲ, ಸ್ವಲ್ಪ ಕೂಡ ಅಲ್ಲ, ನೀರೇ ಬಿಟ್ಟಿಲ್ಲ ಸಾಧನೆ. ಏನರ್ಥ, ಸುಮ್ಮನೆ ಟ್ಯಾಪ್ಗಳು ನೀರಿಟ್ಟಾಗ ಬಕೆಟ್ ಇಟ್ಟಿದ್ದಾರೆ ಹೊರತು ಆನೇ ಮಾಡಿಲ್ಲ, ಅವನು ಮಾಡೇ ಇಲ್ಲ. ಇನ್ನು ಕೆಲವೇ ಟ್ಯಾಪೇ ಸಿಕ್ಕಿಲ್ಲ, ಎಲ್ಲೋ ಕೂತ್ಬಿಟ್ಟಿದ್ದಾರೆ ಅವ್ರು, ಪಾಪ ಅಲ್ಲೇ ಇದ್ದಾರೆ ಅವ್ರು. ಟ್ಯಾಪ್ ಸಿಕ್ಕು ಆನ್ ಮಾಡಿಲ್ಲ ಇವರು, ಇನ್ನು ಆನ್ ಮಾಡಿದ್ದಾರೆ ಚೂರು ಮಾಡಿಬಿಟ್ಟಿದ್ದಾರೆ. ಕೆಲವರು ಕೈ ತೊಗೊಳ್ತಿರ್ತಾರೆ, ಇನ್ನೊಬ್ರು ಕಾಯ್ತಿರ್ತಾರೆ, ಅರ್ಧ ಗಂಟೆ ಅವ್ರು ಬಿಡೋದಿಲ್ಲ, ಅವರು ಮೆಲ್ಲ ಬಿಟ್ಕೊಂಡ್ಬಿಟ್ಟಿರ್ತಾರೆ. ಬಜಿತಾ ಇರುತ್ತೆ ಅಂದರೆ ಅದು ಏನಾಗಿದೆ ಪ್ರಾಬ್ಲಮ್, ಈಗ ಇದನ್ನು ಯುಟಿಲೈಸ್ ಮಾಡ್ಕೊತಾ ಇಲ್ಲ ಅವರು. ಕೆಲಸ ಸತ್ಯ ನಲ್ಲಿ ನೀರು ಬರೋದೇ ಅಷ್ಟು, ಏನು ಮಾಡೋಕ್ಕೆ ಬರೋದಿಲ್ಲ. ಬಟ್ ಇವ್ನು ಜಾಸ್ತಿ ಬರುತ್ತೆ, ಉಪಯೋಗ ಮಾಡ್ಕೊತಾ ಇಲ್ಲ ಅವರು. ಅದು ಬಿಡ್ಬೇಕು. ಈ ಪಾತ್ರೆ ಉಚ್ಚಾಪಟ್ಟಿ ದೊಡ್ಡದು, ಬಿಟ್ಟಿರೋ ಸಡ್ಡಿಗೆ ಇಲ್ಲಿ ಪಾತ್ರೆ ಚಿಕ್ಕ ಜ್ವರ ಬಿಡ್ತಾರೆ, ಬುಡ್ಕೊಡೋಗ್ಬಿಡುತ್ತೆ. ಅದು ಆ ಥರ ಯೋಗ್ಯತೆಯೇ ಇಲ್ಲ ಅವರಿಗೆ. ಈ ಥರ ಇದೆ ಇವೆಲ್ಲ ನಮ್ಮ ನಿತ್ಯ ಜೀವನದಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಸಾಧನೆ ಕಮೆಂಟ್ ಮಾಡ್ತೀವಿ ಇಲ್ಲಿ. ಈ ಶಾಸ್ತ್ರಕ್ಕೆ ಹೋದಾಗ ಮಾತ್ರ ಶಾಸ್ತ್ರನೇ ಕಮೆಂಟ್ ಮಾಡಿಬಿಡ್ತೀವಿ, ಮಾಡಬಾರ್ದು, ನಮಗೆ ತಕ್ಕಂತೆ ಮಾಡ್ತಾ ಇಲ್ಲ ಅಂತ. ಡಿಫೆಕ್ಟ್ ಇರೋ ನಮ್ಮಲ್ಲೇ ಹೊರತು ಅದರಲ್ಲಲ್ಲ. ಯುಕ್ತಾಹ ಪ್ರದೀಪವರ ನಾಶ್ಚ ಮೂರ್ತಯೋ ಅಷ್ಟಾವಿಧೇಯ. ಎಂಟು ಮೂರ್ತಿಗಳಿದೆಯಲ್ಲ ಸುತ್ತ, ಹೇಗಿವೆಯೋ ಚಕ್ರಶಂಖ ವರಾಭಯೈ. ಚಕ್ರಶಂಖ ಇದೆ, ಗದಾಪದ್ಮ ಇಲ್ಲ ಅವಕ್ಕೆ. ವರ ಅಭಯ, ವರದ ಹಸ್ತ, ಅಭಯ ಹಸ್ತ, ಆ ರೀತಿ ಇರತಕ್ಕಂಥ ರೂಪಗಳು ಯಾವುದು, ವಿಶ್ವತೈತ ಸಪ್ರಜ್ಞಾದಿ ರೂಪಗಳೆಲ್ಲ ಆ ರೀತಿ ಇವೆ. ಯುಕ್ತಾಹ ಪ್ರದೀಪವರ್ಣಾಶ್ಚ. ದೀಪ ಬಣ್ಣ ಹೇಗಿದೆ, ದೀಪದ ಬಣ್ಣ. ದೀಪ ಪ್ರದೀಪ, ಪ್ರದೀಪ ಅಂದ್ರೆ ಏನೋ, ಪ್ರಜ್ವಲಿಸ್ತಕ್ಕಂಥ ದೀಪ, ಆ ಬಣ್ಣದಲ್ಲಿವೆ. ಸರ್ವಾಭರಣ ಭೂಷಿತ, ಏನು ಮಕರ ಕುಂಡಲವಾನ್ ಕಿರೀಟಿ ಹಾರಿ ಎಷ್ಟು ಆಭರಣ, ಅಷ್ಟು ಆಭರಣಗಳನ್ನು ಚಿಂತನೆ ಮಾಡಬೇಕು. ಇದು ನಾರಾಯಣ ಮಂತ್ರಕ್ಕೆ ಧ್ಯಾನ ಶ್ಲೋಕ, ಅದರ ಅರ್ಥ. ಸರಿಯಾಗಿ ಅದು ಮಾಡಿದರೆ ಫಲ ಕೊಟ್ಟೆ ಕೊಡುತ್ತೆ ಅಂತ ಅರ್ಥ. ಯಾವುದು ಯುಕ್ತ ಪ್ರದೀಪವರ್ಣ ಅಷ್ಟ ಅಷ್ಟಾಕ ಅಲ್ಲಿಸಿದ್ದಾರೆ. ಮುಂದೆ ಯಾವುದಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದಾರೆ ಯಾವುದು ಅಂತ ಕೇಳಿದರೆ, ಡಂಕಿ ಡಂಕಿ ಇದು ಬೇರೆ ಎಕ್ಸ್ಟೆಂಡ್ ಮಾಡ್ತಾರೆ ಬೇರೆದಕ್ಕೆ, ಗೊತ್ತಾ, ಇದಕ್ಕಿಷ್ಟೇ ಇದನ್ನು ಎಕ್ಸ್ಟೆಂಡ್ ಮಾಡೋದು ಮುಂದಕ್ಕೆ. ಮನ ಪ್ರಹರಣಂ ಶೌಚಂ ಮೌನಂ ಮಂತ್ರ ಅರ್ಥ ಚಿಂತನಂ ಅವ್ಯಗ್ರತ್ವ ಮನೆ ಅನಿರ್ವೇದೋ ಜಪ ಸಂಪತ್ತಿ ಹೇತವಹ. ಕೆಲವು ಪೂರಕ ಅಂಶಗಳು ಬೇಕೀಗ. ಇಷ್ಟೆಲ್ಲ ಇದ್ದರೂ ಕೂಡ ಜಪ ಮಾಡಬೇಕಾದ್ರೆ ಮೈಂಡ್ ಫ್ರೆಶ್ ಆಗಿರಬೇಕು, ಅಲ್ಲಿಂದ ಶುರು ಮಾಡ್ತಾರೆ. ಮನಃಪ್ರಹರಣಂ, ಮನಸ್ಸಾಗಿರಬೇಕು ಅಂದರೆ ಏಕಾಗ್ರತೆ. ಎರಡನೇದು ಶೌಚಂ, ಶುದ್ಧವಾಗಿ ಕೂತಿರಬೇಕು. ಪ್ರಹರಣಂ ಮನಃ ಪ್ರಹರಣಂ, ಪ್ರಹರಣಂ ಅಂದ್ರೆ ಪ್ರಕರ್ಷೇಣ ಹರಣಂ, ಹರಣ ಅಂದರೆ ಮನಸ್ಸು ಎಳ್ಕೋಬೇಕು ನಮ್ಮ ಕಡೆಗೆ, ಅಂದರೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅರ್ಥ. ಕಾನ್ಸಂಟ್ರೇಟ್ ಇಲ್ಲದೆ ಹೋದ್ರೆ ಇಲ್ಲ. ಶೌಚಂ, ಶೌಚ ಶುದ್ಧವಾಗಿರಬೇಕು. ಮೌನಂ, ಮೌನಂ ಮಾತಾಡ್ಕೂಡ್ದು, ಮಾತಾಡ್ಕೂಡ್ದು ಅಂದರೆ ಮನನ ಮಾಡಬೇಕು ಅಂತ ಅರ್ಥ, ಅರ್ಥವನ್ನು ಮನನ ಮಾಡ್ತಿರಬೇಕು. ಮಂತ್ರಾರ್ಥ ಚಿಂತನ, ಮಂತ್ರಾರ್ಥವನ್ನು ಚಿಂತನೆ ಮಾಡಬೇಕು, ಚಿಂತನೆ ಮಾಡಿದ್ರೆ ಮನಸ್ಸಿಗೆ ತಂದ್ಕೋಬೇಕು. ಅವ್ಯಗ್ರತ್ವಂ, ವ್ಯಗ್ರ ಡಿಸ್ಟರ್ಬ್ ಆಗಿರ್ತಾನೆ, ಅವಾಗ ಹೇಳೋಕ್ಕಾಗಲ್ಲ ಮಂತ್ರನ, ಮಂತ್ರ ಹೇಳಿದಾಗ ಅವನು ನೆನಪು ಬರ್ತಾ ಇರ್ತದೆ. ಅದಕ್ಕೆ ವ್ಯಗ್ರತ್ವ ಇರಬಾರದು. ಅನಿರ್ವೇದ, ಉತ್ಸಾಹ ಇರಬೇಕು, ತುಂಬ ಉತ್ಸಾಹದಿಂದ ಹೇಳಬೇಕು ಮಂತ್ರಗಳನ್ನು. ಜಪ ಸಂಪತ್ತಿ ಹೇತವಹ, ಹಾಗಿದ್ರೆ ಏನಾಗುತ್ತೆ, ಜಪದ ಫಲ ಸಿಗುತ್ತೆ, ಇಲ್ಲದೆ ಜಪ ಫಲ ಸಿಗೋದಿಲ್ಲ. ಎಷ್ಟು ಗುಣಗಳು ಬೇಕು, ಮನಃಪ್ರಹರಣಂ ಶೌಚಂ ಮೌನಂ ಮಂತ್ರಾರ್ಥ ಚಿಂತನಂ ಅವ್ಯಗ್ರತ್ವಂ ಅನಿರ್ವೇದೋ ಹೇತವಹ. ಇಷ್ಟೇಳಿ, ಇನ್ನೂ ತುಂಬ ಹೇಳೋದಿದೆ, ಅದನ್ನು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿದ ಯದವೋಚಮಹಂ ತೇನ ಪ್ರಿಯತಾಂ ಕಮಲ. ಏನು ಹೋಗಿ ಬಂದಾಯ್ತಾ ನೋಡೋಣ ಅದಕ್ಕೆ, ನೀವು ಹೋಗಿದ್ದಿಲ್ಲ ನೋಡೋಣ ಅದಕ್ಕೆ, ಹೋಗಿ ಬಂದ್ರೆ ಯಾವಾಗ ಬಂದ್ರೆ, ಬೆಳಿಗ್ಗೆ ಬೆಳಿಲ್ಲ ಬಡವ ಸೀದರ್ ಬರಲಿಲ್ಲ ಅಲ್ಲ ಸೀದರ್ ಅಲ್ಲೇ.